ಗಂಡ ಮತ್ತು ಹೆಂಡತಿಯ ಜವಾಬ್ದಾರಿಗಳು.
And we want to continue thinking a little more deeply about God's plan for an excellent marriage.
ಅದ್ಭುತ ಮದುವೆಗಾಗಿ ದೇವರು ಇಟ್ಟಂತ ಯೋಜನೆಯ ವಿಷಯವಾಗಿ ನಾವು ಇನ್ನು ಆಳವಾಗಿ ನೋಡಿಕೊಳ್ಳೋಣ.
And if you listen carefully, I believe this can change your life.
ನೀವು ಜಾಗರೂಕರಾಗಿ ಇದನ್ನು ಕೇಳಿಸಿಕೊಂಡರೆ ನಾನು ನಂಬುತ್ತೇನೆ ಇದು ನಿಮ್ಮ ಜೀವಿತವನ್ನ ಬದಲಾಯಿಸುತ್ತದೆ.
We saw in our last study that God was the person who should be between a husband and wife.
ನಮ್ಮ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿಕೊಂಡಿದ್ದೇನಪ್ಪ ಅಂದ್ರೆ ಗಂಡ ಮತ್ತು ಹೆಂಡತಿಯ ನಡುವೆ ದೇವರು ಇರಬೇಕು ಎಂಬುದಾಗಿ.
And only God for them to be bound together throughout their life on earth.
ಅವರ ಇಹಲೋಕದ ಜೀವಿತದ ಪೂರ್ತಿ ದೇವರೊಬ್ಬನೇ ಹೆಚ್ಚು ಅವಶ್ಯವಾಗಿರಬೇಕು.
Because God is the greatest binding force in the universe.
ದೇವರೊಬ್ಬನೇ ಅವರನ್ನ ಕಟ್ಟುವಂತ ದೊಡ್ಡದಾದ ಶಕ್ತಿಯನ್ನ ಹೊಂದಿದ್ದಾನೆ.
If anything else comes in between money, parents, job, children, there's going to be confusion.
ಅವರ ಮಧ್ಯದಲ್ಲಿ ಹಣ, ಪೋಷಕರು, ಕೆಲಸ, ಮಕ್ಕಳು, ಇನ್ನು ಯಾರೇ ಬಂದರೂ ಕೂಡ ಅವರ ಜೀವಿತದಲ್ಲಿ ಗೊಂದಲಗಳು ಏರ್ಪಡ್ತವೆ.
Should you honor your parents? Definitely.
ನಮ್ಮ ಪೋಷಕರನ್ನ ನಾವು ಸನ್ಮಾನಿಸಬೇಕಾ? ನಿಶ್ಚಯವಾಗಿ.
Don't let them come between you and your marriage partner.
ನಿಮ್ಮ ಮತ್ತು ನಿಮ್ಮ ಬಾಳ ಸಂಗಾತಿಯ ನಡುವೆ ಅವರು ಬರದ ಹಾಗೆ ನೋಡಿಕೊಳ್ಳಿ.
Should you take care of your children?
ನಿಮ್ಮ ಮಕ್ಕಳ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕಾ?
Yes. You need to sacrifice for your children, do many things for your children.
ಹೌದು, ನಿಮ್ಮ ಮಕ್ಕಳಿಗಾಗಿ ನೀವು ಹೆಚ್ಚು ತ್ಯಾಗಗಳನ್ನು ಮಾಡುವವರಾಗಿರಬೇಕು ಮತ್ತು ಅನೇಕ ಸಂಗತಿಗಳನ್ನು ಸಹ ಮಾಡುವವರಾಗಿರಬೇಕು.
But don't love your children more than you love one another.
ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನ ಪ್ರೀತಿಸಬೇಡಿರಿ.
That's not God's will.
ಅದು ದೇವರ ಚಿತ್ತವಲ್ಲ.
Many parents love their children more than they love each other.
ಅನೇಕ ಪೋಷಕರು ಒಬ್ಬರನ್ನೊಬ್ಬರು ಹೆಚ್ಚು ಪ್ರೀತಿಸಿಕೊಳ್ಳುವುದಕ್ಕಿಂತ ತಮ್ಮ ಮಕ್ಕಳನ್ನ ಹೆಚ್ಚು ಪ್ರೀತಿಸುವವರಾಗಿರುತ್ತಾರೆ.
They disobey God. I'm talking about believers.
ಅವರು ದೇವರಿಗೆ ಅವಿಧೇಯರಾಗಿ ನಡೆದುಕೊಳ್ಳುವವರಾಗಿರುತ್ತಾರೆ. ನಾನು ವಿಶ್ವಾಸಿಗಳ ಕುರಿತು ಮಾತನಾಡುತ್ತಿದ್ದೇನೆ.
There is no relationship spoken of in the entire Bible as close as a relationship of a husband and wife.
ಇಡೀ ಸತ್ಯವೇದದಲ್ಲಿ ಗಂಡ ಮತ್ತು ಹೆಂಡತಿಯರ ನಡುವಿನ ಸಂಬಂಧಕ್ಕಿಂತ ಹೆಚ್ಚಾಗಿ ಬೇರೆ ಯಾವ ಸಂಬಂಧದ ಬಗ್ಗೆನೂ ಅಷ್ಟು ನಿಖರವಾಗಿ ಮಾತನಾಡಲ್ಪಟ್ಟಿಲ್ಲ.
ಯು ನೋ ದ ಎಕ್ಸಾಂಪಲ್ ಯೂಸ್ಡ್ ಇನ್ ಎಫೇಸಿಯನ್ಸ್ ಚಾಪ್ಟರ್ 5.
ಎಫೇಸ 5ನೇ ಅಧ್ಯಾಯದಲ್ಲಿ ಉದಾಹರಣೆಯನ್ನ ನೀವು ನೋಡಿಕೊಂಡಿದ್ದೀರಾ.
ದ ಹಸ್ಬೆಂಡ್ ಇಸ್ ದ ಹೆಡ್ ಆಫ್ ದ ವೈಫ್ ಇನ್ ವಾಟ್ ವೇ?
ಗಂಡನು ಹೆಂಡತಿಯ ತಲೆಯಾಗಿರಬೇಕು. ಹಾಗಾದ್ರೆ ಯಾವ ಮಾರ್ಗದಲ್ಲಿ ತಲೆಯಾಗಿರಬೇಕು?
ನಾಟ್ ಲೈಕ್ ದ ಹೆಡ್ ಆಫ್ ಎನ್ ಆರ್ಗನೈಸೇಷನ್.
ಒಂದು ಸಂಸ್ಥೆಯ ತಲೆಯಾಗಿರುವ ಪ್ರಕಾರವಲ್ಲ.
Do you know the difference between the head of an organization and the head of a physical body?
ಶರೀರದ ತಲೆಗೂ ಮತ್ತು ಸಂಸ್ಥೆಯ ತಲೆಗೂ ಹೆಚ್ಚಿನ ವ್ಯತ್ಯಾಸ ಇದೆ ಅಂತ ನಿಮಗೆ ಗೊತ್ತಾ?
The head of an organization may not have any interest in the members in that organization.
ಸಂಸ್ಥೆಯ ತಲೆಗೆ, ಅಂದರೆ ಸಂಸ್ಥೆಯ ಮುಖ್ಯಸ್ಥನಿಗೆ, ತನ್ನ ಸಂಸ್ಥೆಯ ಸದಸ್ಯರ ಮೇಲೆ ಆಸಕ್ತಿ ಇರೋದಿಲ್ಲ.
But the head in your physical body has got a very living interest in every part of your physical body, every member.
ಶರೀರದಲ್ಲಿರುವಂತ ತಲೆಗೆ ತನ್ನ ಶರೀರದ ಪ್ರತಿಯೊಂದು ಅಂಗಗಳ ಮೇಲೆ ಹೆಚ್ಚಿನ ಆಸಕ್ತಿಯೂ ಇರುತ್ತದೆ.
That is the will of God.
ಅದು ದೇವರ ಚಿತ್ತವಾಗಿದೆ.
So the relationship between a husband and wife is pictured in Ephesians chapter 5 as close and as intimate as the relationship between your physical head and the rest of your body.
ಎಫೆಸ 5ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಂತ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದ ಚಿತ್ರಣವು ಯಾವುದಕ್ಕೆ ಹೋಲುತ್ತದೆ ಅಂದರೆ ಶರೀರದಲ್ಲಿನ ಅಂಗಾಂಗಗಳ ಮೇಲೆ ತಲೆಯು ಯಾವ ರೀತಿ ಆಸಕ್ತಿಯನ್ನು ಇಟ್ಟುಕೊಂಡಿರುತ್ತದಲ್ಲ, ಅಂದರೆ ವೈಯಕ್ತಿಕ ಸಂಬಂಧವನ್ನ ಹೊಂದಿರುತ್ತದಲ್ಲ, ಅದರ ವಿಷಯವಾಗಿ ಇದು ಹೋಲುತ್ತದೆ.
ಕ್ಯಾನ್ ಯು ಥಿಂಕ್ ಆಫ್ ಅ ಕ್ಲೋಸರ್ ರಿಲೇಷನ್ಶಿಪ್ ದನ್ ದಟ್?
ಇದಕ್ಕಿನ ಹತ್ತಿರವಾದ ಸಂಬಂಧ ಯಾವುದಾದರೂ ಇದೆ ಎಂಬುದಾಗಿ ನೀವು ಯೋಚಿಸುತ್ತೀರಾ?
ಯುವರ್ ಫಿಸಿಕಲ್ ಹೆಡ್ and your physical body.
ದೈಹಿಕವಾಗಿ ಇರುವಂತ ನಿಮ್ಮ ತಲೆ ಮತ್ತು ದೈಹಿಕವಾಗಿ ಇರುವಂತ ನಿಮ್ಮ ಅಂಗಾಂಗಗಳು.
That is the closest, most intimate relationship one can think of.
ಒಬ್ಬರು ಯೋಚಿಸುವಂತ ವೈಯಕ್ತಿಕ ಮತ್ತು ಹತ್ತಿರವಾದ ಸಂಬಂಧ ಇದಾಗಿದೆ.
Even a father and son are not described in the Bible as head and body.
ತಂದೆ ಮತ್ತು ಮಗನ ಬಗ್ಗೆ ಸತ್ಯವೇದದಲ್ಲಿ ತಲೆ ಎಂಬುದಾಗಿ ವಿವರಿಸಲ್ಪಟ್ಟಿಲ್ಲ.
Mother and daughter are not described like that.
ತಾಯಿ ಮತ್ತು ಮಗಳು ಸಹ ಆ ರೀತಿಯಾಗಿ ವಿವರಿಸಲ್ಪಟ್ಟಿಲ್ಲ.
No.
ಇಲ್ಲ.
Parents and children are not described like that.
ಪೋಷಕರು ಮತ್ತು ಮಕ್ಕಳು ಆ ರೀತಿಯಾಗಿ ಸತ್ಯವೇದದಲ್ಲಿ ವರ್ಣಿಸಲ್ಪಟ್ಟಿಲ್ಲ.
ಇಟ್ಸ್ ಓನ್ಲಿ ಅ ಹಸ್ಬೆಂಡ್ ಅಂಡ್ ವೈಫ್.
ಇದು ಕೇವಲ ಗಂಡ ಮತ್ತು ಹೆಂಡತಿ.
ದಟ್ ಈಸ್ ದಿ ಕ್ಲೋಸ್ನೆಸ್ ವಿತ್ ವಿಚ್ ಗಾಡ್ ವಾಂಟ್ಸ್ ಹಸ್ಬೆಂಡ್ ಅಂಡ್ ವೈಫ್ ಟು ಲಿವ್.
ಆ ಒಂದು ರೀತಿಯ ಹತ್ತಿರ ಸಂಬಂಧವನ್ನ ಹೊಂದಿರಬೇಕು ಗಂಡ ಹೆಂಡತಿ ಎಂಬುದಾಗಿ ದೇವರು ಬಯಸ್ತಾರೆ.
ಸೊ ಇನ್ ಅದರ್ ವರ್ಡ್ಸ್ ಯು ಶುಡ್ ಲವ್ ಒನ್ ಅನದರ್ ಮೋರ್ ದನ್ ಯು ಲವ್ ಯುವರ್ ಚಿಲ್ಡ್ರನ್.
ಹಾಗಾಗಿ ಅದರ ಅರ್ಥ ಒಬ್ಬರನ್ನೊಬ್ಬರು ನೀವು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನ ಪ್ರೀತಿಸಬಾರದು ಎಂಬುದಾಗಿ.
ಇಫ್ ಯು ಲವ್ ಯುವರ್ ಚಿಲ್ಡ್ರನ್ ಮೋರ್ ಯು ಆರ್ ಡಿಸ್ಟ್ರಾಯಿಂಗ್ ಯುವರ್ ಮ್ಯಾರೇಜ್.
ನಿಮ್ಮ ಮಕ್ಕಳನ್ನ ನೀವು ಹೆಚ್ಚಾಗಿ ಪ್ರೀತಿಸಬಿಟ್ರೆ ನಿಮ್ಮ ಮದುವೆಯನ್ನ ನೀವು ನಾಶ ಮಾಡಿಕೊಳ್ಳುತ್ತೀರಿ.
ಇಫ್ ಯು ಲವ್ ಯುವರ್ ಪೇರೆಂಟ್ಸ್ ಮೋರ್ ಯು ಆರ್ ಡಿಸ್ಟ್ರಾಯಿಂಗ್ ಯುವರ್ ಮ್ಯಾರೇಜ್.
ನಿಮ್ಮ ಪೋಷಕರನ್ನ ನೀವು ಹೆಚ್ಚಾಗಿ ಪ್ರೀತಿಸಬಿಟ್ರೆ ನಿಮ್ಮ ಜೀವಿತವನ್ನ ಅಂದರೆ ಮದುವೆ ಜೀವಿತವನ್ನ ನಾಶ ಮಾಡಿಕೊಳ್ಳುತ್ತೀರಿ.
ಇಫ್ ಯು ಲವ್ ಯುವರ್ ಜಾಬ್ ಮೋರ್ ಯು ಆರ್ ಡಿಸ್ಟ್ರಾಯಿಂಗ್ ಯುವರ್ ಮ್ಯಾರೇಜ್.
ನಿಮ್ಮ ಕೆಲಸವನ್ನ ನೀವು ಹೆಚ್ಚು ಪ್ರೀತಿಸಬಿಟ್ರೆ ನಿಮ್ಮ ಮದುವೆಯ ಜೀವಿತವನ್ನ ನಾಶ ಮಾಡಿಕೊಳ್ಳುತ್ತೀರಾ.
ಈವನ್ ಇಫ್ ಯು ಲವ್ ಯುವರ್ ಮಿನಿಸ್ಟ್ರಿ ಮೋರ್ ಯು ಆರ್ ಡಿಸ್ಟ್ರಾಯಿಂಗ್ ಯುವರ್ ಮ್ಯಾರೇಜ್.
ನಿಮ್ಮ ಸೇವೆಯನ್ನು ಸಹ ಅತಿ ಹೆಚ್ಚಾಗಿ ಪ್ರೀತಿಸಬಿಟ್ರೆ ನಿಮ್ಮ ಮದುವೆಯನ್ನ ನೀವು ನಾಶ ಮಾಡಿಕೊಳ್ಳುವವರಾಗಿರುತ್ತೀರಿ.
ವೆನ್ ಐ ಸೆಡ್ ಯು ಮಸ್ಟ್ ಪುಟ್ ದ ಲಾರ್ಡ್ ಫಸ್ಟ್, ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ that it means you must put the Lord's work first. No.
ನಾನು ಹೇಳಿದ ರೀತಿಯಲ್ಲಿ ದೇವರನ್ನ ಮೊದಲು ಇಡಿರಿ ನಿಮ್ಮ ಜೀವಿತದಲ್ಲಿ ಎಂಬುದರ ಅರ್ಥ ದೇವರ ಕಾರ್ಯವನ್ನ ಮೊದಲು ಇಡಿರಿ ಎಂಬುದಾಗಿ ಅಲ್ಲ.
There is a difference between the Lord and the Lord's work.
ದೇವರು ಮತ್ತು ದೇವರ ಕಾರ್ಯ ಇವೆರಡರ ನಡುವೆ ವ್ಯತ್ಯಾಸವಿದೆ.
Many people don't understand that.
ಅನೇಕರು ಇದನ್ನ ಅರ್ಥ ಮಾಡಿಕೊಳ್ಳೋದಿಲ್ಲ.
There are people who ignore their wives saying I am doing the Lord's work.
ಅನೇಕರು ತಮ್ಮ ಹೆಂಡತಿಯರನ್ನ ನಿರ್ಲಕ್ಷ್ಯ ಮಾಡಿಬಿಟ್ಟು ದೇವರ ಕಾರ್ಯ ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾರೆ.
What's the result?
ಅದರ ಫಲಿತಾಂಶ ಏನು?
Their marriage gets destroyed and finally their so called Lord's work also gets destroyed.
ಅವರ ಮದುವೆ ನಾಶಗೊಳ್ಳುತ್ತದೆ ಮತ್ತು ಅವರು ಕರೆಯಲ್ಪಡುವಂತ ದೇವರ ಕಾರ್ಯ ಎಂಬುವಂತದ್ದು ಸಹ ನಾಶವಾಗುತ್ತದೆ.
That's not God's will.
ಅದು ದೇವರ ಚಿತ್ತವಲ್ಲ.
How should our spiritual life be built?
ನಮ್ಮ ಆತ್ಮಿಕ ಜೀವಿತವು ಹೇಗೆ ಕಟ್ಟಲ್ಪಡಬೇಕು ಹಾಗಾದ್ರೆ?
Let me use the picture of a 3-story house.
ಮೂರು ಅಂತಸ್ತಿನ ಮನೆಯ ಬಗ್ಗೆ ನಾವು ಕಲ್ಪಿಸಿಕೊಳ್ಳೋಣ.
If you are building a 3-story house, a ground floor, first floor and a second floor, or a first story, second story, third story.
ನೀವು ಮೂರು ಅಂತಸ್ತಿನ ಮನೆಯನ್ನ ಕಟ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಒಂದು ಕೆಳಮಹಡಿ, ಮತ್ತೊಂದು ಮೊದಲನೇ ಮಹಡಿ, ಎರಡನೇ ಮಹಡಿ, ಅಂದರೆ ಮೊದಲ ಎರಡನೆಯ ಮೂರನೆಯ ಅಂತಸ್ತು ಎಂಬುದಾಗಿ.
ದ ಫಸ್ಟ್ ಥಿಂಗ್ ಯು ಬಿಲ್ಡ್ ಇಸ್ ದ ಫೌಂಡೇಶನ್.
ಮೊದಲು ನೀವು ಕಟ್ಟುವಂತದ್ದು ಅಸ್ಥಿವಾರವಾಗಿದೆ.
ಅಂಡ್ ದ ಫೌಂಡೇಶನ್ ಇಸ್ ಗಾಡ್ಸ್ ಪರ್ಫೆಕ್ಟ್ ಲವ್ ಫಾರ್ ಅಸ್.
ಅಸ್ಥಿವಾರವು ಯಾವುದಪ್ಪ ಅಂದ್ರೆ ದೇವರ ಪರಿಪೂರ್ಣ ಪ್ರೀತಿಯು ನಮಗಾಗಿ ಇರುವಂತದ್ದು.
ಆನ್ ದಟ್ ಫೌಂಡೇಶನ್ ವಿ ಮಸ್ಟ್ ಬಿಲ್ಡ್.
ಆ ಒಂದು ಅಸ್ಥಿವಾರದಲ್ಲಿ ನಾವು ಮೂರಂತಸ್ತಿನ ಕಟ್ಟಡವನ್ನ ಕಟ್ಟುತ್ತೇವೆ.
ದೇರ್ ಇಸ್ ನೋ ಅದರ್ ಫೌಂಡೇಶನ್ ರಿವೀಲ್ಡ್ ಇನ್ ಜೀಸಸ್ ಕ್ರೈಸ್ಟ್.
ಯೇಸು ಕ್ರಿಸ್ತನಲ್ಲಿ ಪ್ರಕಟಗೊಂಡಂತ ಅಸ್ಥಿವಾರಕ್ಕಿಂತ ಬೇರೆ ಅಸ್ಥಿವಾರ ಇಲ್ಲ.
ಆನ್ ದಟ್ ಫೌಂಡೇಶನ್ ವಿ ಫಸ್ಟ್ ಆಫ್ ಆಲ್ ಬಿಲ್ಡ್ ದ ಫಸ್ಟ್ ಸ್ಟೋರಿ ಆರ್ ದ ಗ್ರೌಂಡ್ ಫ್ಲೋರ್ ವಿಚ್ ಎವರ್ ವೇ ಯು ಕಾಲ್ ಇಟ್.
ಆ ಅಸ್ಥಿವಾರದಲ್ಲಿ ನೀವು ಕರೆಯಲ್ಪಡುವಂತ ಕೆಳಮಹಡಿ ಅಂದರೆ ಮೊದಲನೇ ಅಂತಸ್ತನ್ನ ಕಟ್ಟುತ್ತೇವೆ.
ದ ಫಸ್ಟ್ ಸ್ಟೋರಿ ಇಸ್ ಅವರ್ ಓನ್ ಪರ್ಸನಲ್ ವಾಕ್ ವಿತ್ ಗಾಡ್.
ಮೊದಲ ಅಂತಸ್ತು ಯಾವುದಪ್ಪ ಅಂದ್ರೆ ದೇವರೊಟ್ಟಿಗಿನ ನಿಮ್ಮ ವೈಯಕ್ತಿಕ ನಡಿಗೆಯಾಗಿದೆ.
ದಟ್ ಮೀನ್ಸ್ ಯುವರ್ ರಿಲೇಷನ್ಶಿಪ್ ವಿತ್ ಗಾಡ್ ವೇರ್ ಯು ವಾಕ್ ಇನ್ ದ ಲೈಟ್ ಯು ಕೀಪ್ ಯುವರ್ ಕಾನ್ಶಿಯನ್ಸ್ ಕ್ಲಿಯರ್.
ಅದರ ಅರ್ಥ ದೇವರೊಟ್ಟಿಗಿನ ವೈಯಕ್ತಿಕ ಸಂಬಂಧವನ್ನ ಇಟ್ಟುಕೊಳ್ಳುವಂತದ್ದು, ಬೆಳಕಿನಲ್ಲಿ ನಡೆಯುವಂತದ್ದು ಮತ್ತು ನಿಮ್ಮ ಮನಸ್ಸಾಕ್ಷಿಯನ್ನ ಶುದ್ಧವಾಗಿ ಇಟ್ಟುಕೊಳ್ಳುವಂತದ್ದು.
ಅಂಡ್ ಯು ಲಿಸನ್ ಟು ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಟೆಲಿಂಗ್ ಯು ವೈ ಯು ನೀಡ್ ಟು ಕ್ಲೆನ್ಸ್ ಯುವರ್ ಸೆಲ್ಫ್ ಫ್ರಮ್ ಆಲ್ ಫಿಲ್ತಿನೆಸ್ ಆಫ್ ದ ಫ್ಲೆಶ್ ಅಂಡ್ ಸ್ಪಿರಿಟ್.
ಶರೀರದಲ್ಲಿನ ಕೆಟ್ಟ ತನಗಳನ್ನ ತೊಳೆದುಕೊಳ್ಳುವಂತೆ ಪವಿತ್ರಾತ್ಮನು ಹೇಳುವ ಪ್ರತಿಯೊಂದು ಮಾತುಗಳನ್ನ ನೀವು ಕೇಳುವರಾಗಿರುತ್ತೀರಿ.
ದಟ್ ಇಸ್ ದ ಫಸ್ಟ್ ಸ್ಟೋರಿ.
ಅದು ಮೊದಲ ಅಂತಸ್ತಾಗಿದೆ.
ಅಂಡ್ ವೆದರ್ ಯು ಆರ್ ಮ್ಯಾರಿಡ್ ಆರ್ ಸಿಂಗಲ್ ದಟ್ ಇಸ್ ದ ಫಸ್ಟ್ ಸ್ಟೋರಿ.
ನೀವು ಮದುವೆ ಆಗಿದ್ರೂ ಅಥವಾ ಏಕಾಂಗಿಯಾಗಿದ್ರೂ ಸಹ ಅದೇ ಮೊದಲ ಅಂತಸ್ತಾಗಿದೆ.
ಯು ಹ್ಯಾವ್ ಟು ಬಿಲ್ಡ್ ದಟ್ ಫಸ್ಟ್.
ಮೊದಲು ನೀವು ಅದನ್ನ ಕಟ್ಟಲ್ಪಡುವವರಾಗಿರಬೇಕು.
ವನ್ಸ್ ಯು ಬಿಲ್ಡ್ ದಟ್ ಆರ್ ಆಸ್ ಯು ಆರ್ ಬಿಲ್ಡಿಂಗ್ ದಟ್ ಯು ಗೋ ಟು ದ ಸೆಕೆಂಡ್ ಸ್ಟೋರಿ.
ನೀವು ಅದನ್ನ ಕಟ್ಟಲ್ಪಡುವಾಗ ಅಥವಾ ಕಟ್ಟಿದಾಗ ನಂತರ ಎರಡನೇ ಅಂತಸ್ತಿಗೆ ಹೋಗಬೇಕು.
ವಾಟ್ ಇಸ್ ದ ಸೆಕೆಂಡ್ ಸ್ಟೋರಿ?
ಎರಡನೇ ಅಂತಸ್ತು ಯಾವುದು ಹಾಗಾದ್ರೆ?
ದ ಸೆಕೆಂಡ್ ಸ್ಟೋರಿ ಇಫ್ ಯು ಆರ್ ಮ್ಯಾರಿಡ್ ಇಸ್ ಯುವರ್ ರಿಲೇಷನ್ಶಿಪ್ ವಿತ್ ಯುವರ್ ವೈಫ್.
ಎರಡನೇ ಅಂತಸ್ತು ಯಾವುದಪ್ಪ ಅಂದ್ರೆ ಒಂದು ವೇಳೆ ನೀವು ಮದುವೆ ಆಗಿದ್ರಿ ಅಂದ್ರೆ ನಿಮ್ಮ ಹೆಂಡತಿಯೊಟ್ಟಿಗಿನ ಸಂಬಂಧವಾಗಿದೆ.
ಸೊ ಆಫ್ಟರ್ ವಿ ಹ್ಯಾವ್ ಬಿಲ್ಟ್ ಅ ರಿಲೇಷನ್ಶಿಪ್ ವಿತ್ ದ ಲಾರ್ಡ್ ವಿ ಸೀಕ್ ಟು ಬಿಲ್ಡ್ ಅ ರಿಲೇಷನ್ಶಿಪ್ ವಿತ್ ಅವರ್ ವೈಫ್ಸ್.
ಹಾಗಾಗಿ ಮೊದಲು ನಾವು ಕರ್ತನೊಟ್ಟಿಗಿನ ವೈಯಕ್ತಿಕ ಸಂಬಂಧವನ್ನ ಕಟ್ಟಿದ ನಂತರ ನಮ್ಮ ಹೆಂಡತಿಯೊಟ್ಟಿಗಿನ ವೈಯಕ್ತಿಕ ಸಂಬಂಧವನ್ನ ಕಟ್ಟುವವರಾಗಿರಬೇಕು.
That's the second story.
ಅದು ಎರಡನೇ ಅಂತಸ್ತಾಗಿದೆ.
Our home relationship and from the wife to the children.
ನಮ್ಮ ಕುಟುಂಬ ಸಂಬಂಧವಾಗಿದೆ, ಅಂದರೆ ಹೆಂಡತಿಯಿಂದ ಮಕ್ಕಳ ಕಡೆಗಿನ ಸಂಬಂಧ.
The wife first or the husband first.
ಮೊದಲು ಹೆಂಡತಿ ಮತ್ತು ಗಂಡ.
And then we come to the third story, which is our ministry, the church.
ನಂತರ ನಾವು ಮೂರನೇ ಅಂತಸ್ತಿಗೆ ಬರುತ್ತೇವೆ, ಅದು ನಮ್ಮ ಸೇವೆಯಾಗಿದೆ, ಅಂದರೆ ಸಭೆ.
ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಅನ್ ಎಲ್ಡರ್ ಇನ್ ದ ಚರ್ಚ್, ಯು ನೋ ವಾಟ್ ಇಟ್ ಸೇಸ್, ಒನ್ ಆಫ್ ದ ಕ್ವಾಲಿಫಿಕೇಶನ್ಸ್ ಆಫ್ ಅನ್ ಎಲ್ಡರ್ ಇನ್ ಅ ಚರ್ಚ್ ಇನ್ 1 ಟಿಮೊಥಿ 3 ಇಸ್.
ಒಂದು ವೇಳೆ ನೀವು ಸಭೆಯ ಹಿರಿಯರಾಗಿದ್ರೆ ನಿಮಗೆ ಗೊತ್ತಾ ಸಭಾ ಹಿರಿಯರಾಗಲಿಕ್ಕೆ ಅರ್ಹತೆ ಏನು ಅಂತ? 1 ತಿಮೋತಿ 3 ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ ಅದು.
ಹಿ ಮಸ್ಟ್ ಹ್ಯಾವ್ ಅ ಗುಡ್ ಹೋಮ್.
ಮೊದಲು ಸಭೆಯ ಹಿರಿಯರು ಒಳ್ಳೆಯ ಕುಟುಂಬವನ್ನು ಹೊಂದಿರಬೇಕು.
ಹಿ ಮಸ್ಟ್ ಬಿ ದ ಹಸ್ಬೆಂಡ್ ಆಫ್ ಒನ್ ವೈಫ್ ಅಂಡ್ ಹಿ ಶುಡ್ ಹ್ಯಾವ್ ಬ್ರಾಟ್ ಅಪ್ ಹಿಸ್ ಚಿಲ್ಡ್ರನ್ ಪ್ರಾಪರ್ಲಿ.
ಸಭಾ ಹಿರಿಯರು ಒಬ್ಬಳೇ ಹೆಂಡತಿಯನ್ನ ಕಟ್ಟಿಕೊಂಡಿರಬೇಕು, ಮಕ್ಕಳನ್ನ ಕ್ರಮವಾಗಿ ಮತ್ತು ಸರಿಯಾಗಿ ಬೆಳೆಸಿರಬೇಕು.
ವೈ ಇನ್ 1 ತಿಮೋತಿ 3 ಇಟ್ ಸೇಸ್.
1 ತಿಮೋತಿ 3 ಅಧ್ಯಾಯದಲ್ಲಿ ಯಾಕೆ ಈ ರೀತಿಯಾಗಿ ಹೇಳಲ್ಪಟ್ಟಿದೆ?
ಲಿಸನ್ ಕೇರ್ಫುಲಿ,
ಇದನ್ನ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿರಿ.
ಇಫ್ ಅ ಮ್ಯಾನ್ ಕ್ಯಾನ್ ನಾಟ್ ಕಂಟ್ರೋಲ್ ಹಿಸ್ ಓನ್ ಹೌಸ್, ಹೌ ವಿಲ್ ಹಿ ಕಂಟ್ರೋಲ್ ದ ಚರ್ಚ್?
ಒಬ್ಬ ಮನುಷ್ಯನು ತನ್ನ ಮನೆಯ ನಿಯಂತ್ರಣವನ್ನ ಹೊಂದಿಲ್ಲ ಅಂದ್ರೆ ಸಭೆಯ ನಿಯಂತ್ರಣವನ್ನ ಹೇಗೆ ಆತನು ಹೊಂದಿಕೊಳ್ಳಿಕ್ಕೆ ಸಾಧ್ಯ?
ಸೊ ವಿಚ್ ಕಮ್ಸ್ ಫಸ್ಟ್, ಹೌಸ್ ಆರ್ ಚರ್ಚ್?
ಮೊದಲು ಯಾವುದು ಬರುವಂತದ್ದಾಗಿದೆ, ಮನೆಯ ಅಥವಾ ಸಭೆಯ?
ಯು ನೋ ದಟ್,
ನಿಮಗೆ ಗೊತ್ತಿದೆ ಅದು.
ಇಟ್ಸ್ ಕ್ಲಿಯರ್,
ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ.
ಯೋರ್ ಹೌಸ್,
ಅದು ನಿಮ್ಮ ಮನೆ.
ಯು ಫಸ್ಟ್ ಕಂಟ್ರೋಲ್ ಯೋರ್ ಹೌಸ್, ದೆನ್ ಯು ವಿಲ್ ಬಿ ಏಬಲ್ ಟು ಕಂಟ್ರೋಲ್ ದ ಚರ್ಚ್.
ಮೊದಲು ನೀವು ಮನೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದನ್ನ ಕಲಿತಾಗ ಸಭೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳುತ್ತೀರಿ.
ಇಫ್ ಯು ಕಾಂಟ್ ಕಂಟ್ರೋಲ್ ದ ಹೌಸ್, ಯು ಕಾಂಟ್ ಕಂಟ್ರೋಲ್ ದ ಚರ್ಚ್.
ನೀವು ಮನೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಸಭೆಯನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕಾಗೋದಿಲ್ಲ.
ಸೊ ದ ಮಿನಿಸ್ಟ್ರಿ ಕಮ್ಸ್ ಆಫ್ಟರ್ ಯುವರ್ ಫ್ಯಾಮಿಲಿ.
ಸೇವೆಯು ನಿಮ್ಮ ಕುಟುಂಬದ ನಂತರ ಬರುವಂತದ್ದಾಗಿದೆ.
ದಟ್ಸ್ ಗಾಡ್ಸ್ ವರ್ಡ್,
ಅದು ದೇವರ ವಾಕ್ಯ.
ಗಾಡ್ ಕಮ್ಸ್ ಫಸ್ಟ್,
ದೇವರು ಮೊದಲು ಬರುತ್ತಾನೆ.
ದೆನ್ ಮೈ ಹೋಮ್,
ನಂತರ ನನ್ನ ಕುಟುಂಬ.
ಅಂಡ್ ದೆನ್ ಗಾಡ್ಸ್ ವರ್ಕ್,
ನಂತರ ದೇವರ ಕಾರ್ಯವು ಬರುವಂತದ್ದಾಗಿದೆ.
ದೆನ್ ಐ ಹ್ಯಾವ್ ಅ ಬೇಸ್ ಆನ್ ವಿಚ್ ಟು ಡೂ ಗಾಡ್ಸ್ ವರ್ಕ್.
ಇದರ ಆಧಾರದ ಮೇರೆಗೆ ನಾನು ದೇವರ ಕಾರ್ಯವನ್ನ ಮಾಡುವವನಾಗಿರಬೇಕು.
ದಿಸ್ ಇಸ್ ವೇರ್ ದ ಡೆವಿಲ್ ಹ್ಯಾಸ್ ಡಿಸ್ಟ್ರಾಯ್ಡ್ ಸೋ ಮೆನಿ ಪೀಪಲ್.
ಇಲ್ಲಿಯೇ ಸೈತಾನನು ಅನೇಕ ಜನರನ್ನ ನಾಶಗೊಳಿಸಿದ್ದಾನೆ.
ಹೀಸ್ ಮೇಡ್ ದೆಮ್ ಕಾನ್ಸಂಟ್ರೇಟ್ ಆನ್ ದ ಲಾರ್ಡ್ಸ್ ವರ್ಕ್.
ಸೈತಾನನು ಜನರನ್ನ ಯಾವ ರೀತಿ ಮಾಡಿಬಿಟ್ಟಿದ್ದಾನಪ್ಪ ಅಂದ್ರೆ ದೇವರ ಕಾರ್ಯದ ಮೇಲೆ ಹೆಚ್ಚು ಏಕಾಗ್ರತೆ ವಹಿಸುವಂತೆ ಮಾಡಿದ್ದಾನೆ.
ವಾಟ್ ಇಸ್ ದ ರಿಸಲ್ಟ್,
ಅದರ ಫಲಿತಾಂಶವೇನು?
ದಟ್ ಚಿಲ್ಡ್ರನ್ ಆರ್ ಅನ್ಕನ್ವರ್ಟೆಡ್, ಗೋ ಅಸ್ಟ್ರೇ.
ಮಕ್ಕಳು ದೇವರನ್ನ ನಂಬಿರೋದಿಲ್ಲ, ದಾರಿ ತಪ್ಪಿ ಹೋಗಿರ್ತಾರೆ.
ದೇ ಫೈಟ್ ಅಂಡ್ ಕ್ವಾರಲ್ ವಿತ್ ದೇರ್ ವೈವ್ಸ್ ಅಟ್ ಹೋಮ್ ಅಂಡ್ ದೇ ಆರ್ ಡೂಯಿಂಗ್ ಗಾಡ್ಸ್ ಮಿನಿಸ್ಟ್ರಿ.
ಅವರು ತಮ್ಮ ಹೆಂಡತಿಯೊಟ್ಟಿಗೆ ಮನೆಯಲ್ಲಿ ಜಗಳ ಮತ್ತು ಘರ್ಷಣೆಯನ್ನ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ ದೇವರ ಕಾರ್ಯ ಮಾಡ್ತಾ ಇದ್ದೀನಿ ಅಂತ.
ಇಟ್ಸ್ ಅ ಡಿಸ್ಗ್ರೇಸ್,
ಅದು ನಾಚಿಕೆ ಗೇಡಿನ ಸಂಗತಿ.
ಐ ಬಿಲೀವ್ ಸಚ್ ಪೀಪಲ್ ಶುಡ್ ರಿಸೈನ್ ಫ್ರಮ್ ಗಾಡ್ಸ್ ಮಿನಿಸ್ಟ್ರಿ ಅಂಡ್ ಗೋ ಅಂಡ್ ಸಿಟ್ ಅಟ್ ಹೋಮ್ ಅಂಡ್ ಬಿಲ್ಡ್ ಅ ರಿಲೇಶನ್ಶಿಪ್ ವಿತ್ ದೇರ್ ವೈವ್ಸ್ ಅಂಡ್ ದೇರ್ ಚಿಲ್ಡ್ರನ್ ಫಸ್ಟ್.
ಅಂತವರು ದೇವರ ಕಾರ್ಯಕ್ಕೆ ರಾಜೀನಾಮೆಯನ್ನ ಕೊಟ್ಟುಬಿಟ್ಟು ಮೊದಲು ಹೋಗಿ ತಮ್ಮ ಮನೆಯಲ್ಲಿನ ಹೆಂಡತಿಯೊಟ್ಟಿಗೆ ಮತ್ತು ಮಕ್ಕಳೊಟ್ಟಿಗೆ ವೈಯಕ್ತಿಕ ಸಂಬಂಧವನ್ನ ಕಟ್ಟಿಕೊಳ್ಳಬೇಕು ಅಂತ ನಾನು ಹೇಳುತ್ತೇನೆ.
ನೌ ಐ ಆಮ್ ನಾಟ್ ಸೇಯಿಂಗ್ ದಟ್ ಯುವರ್ ವೈಫ್ ಹ್ಯಾಸ್ ಟು ಬಿ ಸ್ಪಿರಿಚುವಲ್ ಬಿಫೋರ್ ಯು ಸರ್ವ್ ದ ಲಾರ್ಡ್.
ನಾನು ಈ ರೀತಿಯಾಗಿ ಹೇಳ್ತಾ ಇಲ್ಲ, ನೀವು ದೇವರನ್ನ ಸೇವೆ ಮಾಡುವ ಮೊದಲು ನಿಮ್ಮ ಹೆಂಡತಿ ಆತ್ಮಿಕಳಾಗಿರಬೇಕು ಎಂಬುದಾಗಿ.
ದೇರ್ ಆರ್ ಮೆನಿ ಪೀಪಲ್ ಹೂ ಹ್ಯಾವ್ ಸರ್ವ್ ದ ಲಾರ್ಡ್ ಇನ್ಕ್ಲೂಡಿಂಗ್ ಗ್ರೇಟ್ ಮೆನ್ ಲೈಕ್ ಜಾನ್ ವೆಸ್ಲಿ ಹೂ ಹ್ಯಾಡ್ ಥರೋಲಿ ಕಾರ್ನಲ್ ಅಂಡ್ ಪ್ರಾಬಬ್ಲಿ ಈವನ್ ಅನ್ ಅನ್ಕನ್ವರ್ಟೆಡ್ ವೈಫ್.
ದೇವರನ್ನು ಸೇವೆ ಮಾಡಿದಂತ ಅನೇಕ ವಿಶ್ವಾಸಿಗಳು, ಜಾನ್ ವೆಸ್ಲಿ ಅಂತಹ ದೈವಿಕ ಮನುಷ್ಯರು ಸಹ ಪ್ರಾಪಂಚಿಕ ಮತ್ತು ಅವಿಶ್ವಾಸಿ ಹೆಂಡತಿಯನ್ನು ಹೊಂದಿದ್ರು.
ಬಟ್ ಯುವರ್ ಆಟಿಟ್ಯೂಡ್ ಟು ಯುವರ್ ವೈಫ್ ಯು ಆರ್ ಇನ್ ಕಂಟ್ರೋಲ್ ಆಫ್.
ಆದರೆ ನಿಮ್ಮ ಹೆಂಡತಿಯೊಡಗಿನ ಮನೋಭಾವವನ್ನ ನೀವು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರಬೇಕು.
ಇಟ್ ಮಸ್ಟ್ ಬಿ ಒನ್ ಆಫ್ ಪರ್ಫೆಕ್ಟ್ ಲವ್,
ಅದು ಪರಿಪೂರ್ಣ ಪ್ರೀತಿಯಲ್ಲಿ ಒಂದಾಗಿದೆ.
ಈವನ್ ಇಫ್ ಶಿ ಇಸ್ ದ ಮೋಸ್ಟ್ ಈವಿಲ್ ಪರ್ಸನ್ ಇನ್ ದ ವರ್ಲ್ಡ್, ಇಫ್ ಯುವರ್ ಆಟಿಟ್ಯೂಡ್ ಟು ಯುವರ್ ವೈಫ್ ಇಸ್ ನಾಟ್ ಒನ್ ಆಫ್ ಲವ್, ಯು ಕೆನಾಟ್ ಡೂ ಗಾಡ್ಸ್ ಮಿನಿಸ್ಟ್ರಿ.
ಆಕೆಯು ಇಡೀ ಪ್ರಪಂಚದಲ್ಲಿ ಕೆಟ್ಟ ಸ್ತ್ರೀಯಾಗಿದ್ರೂ ಪರವಾಗಿಲ್ಲ, ಆಕೆಯೊಟ್ಟಿಗಿನ ನಿಮ್ಮ ಮನೋಭಾವದಲ್ಲಿ ಪ್ರೀತಿ ಇಲ್ಲ ಅಂತಂದ್ರೆ ನೀವು ದೇವರ ಸೇವೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ.
Whether you have a good relationship or not, of course, is a two-sided affair, and if there's no cooperation from the other side, you may not have a good relationship. That's another thing.
ನೀವು ಒಳ್ಳೆಯ ಸಂಬಂಧವನ್ನ ಹೊಂದಿದ್ರು ಅಥವಾ ಹೊಂದದೇ ಇದ್ರು, ಇಬ್ಬರು ತದ್ವಿರುದ್ಧವಾದ ಮನೋಭಾವವನ್ನ ಹೊಂದಿದ್ರೆ ಅಲ್ಲಿ ಸಹಕಾರ ಅನ್ನುವಂಥದ್ದು ಸಿಗೋದಿಲ್ಲ, ಆಗ ಉತ್ತಮ ಸಂಬಂಧವನ್ನ ಹೊಂದಿರಲಿಕ್ಕೆ ಆಗೋದಿಲ್ಲ, ಅದು ಬೇರೆ ವಿಷಯ.
ಬಟ್ ಫ್ರಮ್ ಯೋರ್ ಸೈಡ್ ಯು ಮಸ್ಟ್ ಆಲ್ವೇಸ್ ಬಿ ವಿಲಿಂಗ್ ಟು ಹಂಬಲ್ ಯೋರ್ ಸೆಲ್ಫ್, ಆಲ್ವೇಸ್ ಬಿ ವಿಲಿಂಗ್ ಟು ವಾಶ್ ಯೋರ್ ಫೀಟ್.
ಆದರೆ ನಿಮ್ಮ ಕಡೆಯಿಂದ ನೀವು ಯಾವಾಗಲೂ ಸಿದ್ಧವಾಗಿರಬೇಕು ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳಲು ಮತ್ತು ಆಕೆಯ ಕಾಲುಗಳನ್ನು ತೊಳೆಯುವವರಾಗಿರಬೇಕು.
ದ ಬೈಬಲ್ ಸೇಸ್ ಲೈಕ್ ಜೀಸಸ್ ಲವ್ ದ ಚರ್ಚ್ ದ ಹಸ್ಬೆಂಡ್ ಮಸ್ಟ್ ಲವ್ ಹಿಸ್ ವೈಫ್.
ಸತ್ಯವೇದವು ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಯೇಸು ಕ್ರಿಸ್ತನು ತನ್ನ ಸಭೆಯನ್ನ ಪ್ರೀತಿಸಿದ ಮೇರೆಗೆ ಗಂಡನು ತನ್ನ ಹೆಂಡತಿಯನ್ನ ಪ್ರೀತಿಸುವವನಾಗಿರಬೇಕು ಎಂಬುದಾಗಿ.
ವಾಟ್ ಶುಡ್ ದ ಹಸ್ಬೆಂಡ್ ಡೂ?
ಹಾಗಾದ್ರೆ ಗಂಡನು ಏನು ಮಾಡುವನಾಗಿರಬೇಕು?
ಬಿ ವಿಲಿಂಗ್ ಟು ವಾಶ್ ದ ವೈಫ್ಸ್ ಫೀಟ್. ಇನ್ ಅದರ್ ವರ್ಡ್ಸ್ ಬಿ ವಿಲಿಂಗ್ ಟು ಡೂ ಡರ್ಟಿ ಜಾಬ್ಸ್ ಫಾರ್ ಯೋರ್ ವೈಫ್.
ಅದರ ಅರ್ಥ ಹೆಂಡತಿಯ ಕಾಲುಗಳನ್ನ ತೊಳೆಯುವನಾಗಿರಬೇಕು ಎಂಬುದಾಗಿ. ಅಂದರೆ ತನ್ನ ಹೆಂಡತಿಗಾಗಿ ಕೊಳಕು ಎನ್ನಿಸುವಂತಹ ಕೆಲಸಗಳನ್ನು ಸಹ ಮಾಡುವನಾಗಿರಬೇಕು.
ದಟ್ಸ್ ವಾಟ್ ಜೀಸಸ್ ಡಿಡ್ ಫಾರ್ ದ ಚರ್ಚ್.
ಅದನ್ನೇ ಯೇಸು ತನ್ನ ಸಭೆಗಾಗಿ ಮಾಡಿದ್ದಾಗಿದೆ.
ಹೌ ಮೆನಿ ಟೈಮ್ಸ್ ಡಸ್ ಜೀಸಸ್ ಫರ್ಗಿವ್ ದ ಚರ್ಚ್?
ಯೇಸು ಎಷ್ಟು ಬಾರಿ ತನ್ನ ಸಭೆಯನ್ನ ಕ್ಷಮಿಸಿದ್ದಾರೆ?
ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಟೈಮ್ಸ್.
ಮಿಲಿಯನ್ ಗಟ್ಟಲೆ, ಅಂದರೆ ಲೆಕ್ಕವಿಲ್ಲದಷ್ಟು.
ಹೌ ಮೆನಿ ಟೈಮ್ಸ್ ಶುಡ್ ಅ ಹಸ್ಬೆಂಡ್ ಫರ್ಗಿವ್ ಹಿಸ್ ವೈಫ್?
ಹಾಗಾದ್ರೆ ಎಷ್ಟು ಬಾರಿ ಗಂಡನು ತನ್ನ ಹೆಂಡತಿಯನ್ನ ಕ್ಷಮಿಸುವವನಾಗಿರಬೇಕು?
ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಟೈಮ್ಸ್. ಇನ್ಫಿನಿಟ್ಲಿ.
ಮಿಲಿಯನ್ ಗಟ್ಟಲೆ, ಅಂದರೆ ಲೆಕ್ಕವಿಲ್ಲದಷ್ಟು ಅಪರಿಮಿತವಾಗಿ ಕ್ಷಮಿಸುವನಾಗಿರಬೇಕು.
ದಿಸ್ ಇಸ್ ವಾಟ್ ಇಟ್ ಮೀನ್ಸ್ ಟು ಲವ್ ಯೋರ್ ವೈಫ್ ಆಸ್ ಕ್ರೈಸ್ಟ್ ಲವ್ ದ ಚರ್ಚ್.
ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಮೇರೆಗೆ ಗಂಡನು ತನ್ನ ಹೆಂಡತಿಯನ್ನ ಪ್ರೀತಿಸಬೇಕು ಎಂಬುದರ ಅರ್ಥ ಇದೇ ಆಗಿದೆ.
ಇಫ್ ಯು ವಾಂಟ್ ಅ ಹ್ಯಾಪಿ ಮ್ಯಾರೇಜ್, ಫಾಲೋ ದಿ ಮೇಕರ್ಸ್ ಇನ್ಸ್ಟ್ರಕ್ಷನ್ಸ್ ಇನ್ ಎಫೀಷಿಯನ್ಸ್ ಅಂಡ್ ಚಾಪ್ಟರ್ 5 ಅಂಡ್ ವರ್ಸಸ್ 22-33.
ನೀವು ಸಂತೋಷದ ಮದುವೆಯ ಜೀವಿತವನ್ನ ಹೊಂದಿಕೊಳ್ಳಬೇಕು ಎಂದಾದಲ್ಲಿ ಎಫೆಸ 5ನೇ ಅಧ್ಯಾಯದಲ್ಲಿನ 22ನೇ ವಚನದಿಂದ 33ನೇ ವಚನದವರೆಗಿನ ಸಲಹೆ ಸೂಚನೆಗಳನ್ನು ಪಾಲಿಸುವರಾಗಿರಿ.
ವಾಟ್ ಅಬೌಟ್ ವೈವ್ಸ್? ಇನ್ ಫ್ಯಾಕ್ಟ್ ದ ಕಮಾಂಡ್ ಟು ವೈವ್ಸ್ ಕಮ್ಸ್ ಫಸ್ಟ್ ಬಿಫೋರ್ ದ ಕಮಾಂಡ್ ಟು ಹಸ್ಬೆಂಡ್ಸ್.
ಹಾಗಾದರೆ ಹೆಂಡತಿಯ ವಿಷಯವಾಗಿ ಏನು? ಆಜ್ಞೆಯು ಮೊದಲು ಹೆಂಡತಿಯ ವಿಷಯವಾಗಿ ಬಂದಿದೆ, ಗಂಡನ ವಿಷಯಕ್ಕೆ ಬರುವ ಮೊದಲು.
ಇಫ್ ಯು ಆರ್ ಎ ವೈಫ್, ವಾಟ್ ಇಸ್ ಗಾಡ್ ಟೆಲ್ ಯು ಟು ಡೂ? ಲಿಸನ್ ಕೇರ್ಫುಲಿ.
ನೀವು ಹೆಂಡತಿಯಾಗಿದ್ರೆ ದೇವರು ನಿಮಗೆ ಏನನ್ನು ಮಾಡಲು ಹೇಳುತ್ತಿದ್ದಾರೆ ಗಮನವಿಟ್ಟು ಕೇಳಿಸಿಕೊಳ್ಳಿರಿ.
ಬಿ ಸಬ್ಜೆಕ್ಟ್ ಟು ಯೋರ್ ಹಸ್ಬೆಂಡ್. ವರ್ಸ್ 22 ಆಫ್ ಎಫೆಸಿಯನ್ಸ್ 5 ಅಂಡ್ 24 ಇಟ್ ಟೆಲ್ಸ್ ಅಸ್ ಟೆಲ್ಸ್ ಯು ಹೌ ಟು ಬಿ ಸಬ್ಜೆಕ್ಟ್.
ಎಫೆಸ 5ನೇ ಅಧ್ಯಾಯ 22ನೇ ವಚನದಲ್ಲಿ ಹೇಳಿರುವ ಪ್ರಕಾರ ನಿಮ್ಮ ಗಂಡಂದರಿಗೆ ಅಧೀನರಾಗಿರ್ರಿ. 24ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ ಹೇಗೆ ನಿಮ್ಮ ಗಂಡಂದರಿಗೆ ಅಧೀನವಾಗಬೇಕು ಎಂಬುದಾಗಿ.
ವೆರಿ ಇಂಟ್ರೆಸ್ಟಿಂಗ್.
ಇದು ತುಂಬಾ ಆಸಕ್ತಿಕರ ವಿಷಯ.
ಆಸ್ ದ ಚರ್ಚ್ ಇಸ್ ಸಬ್ಜೆಕ್ಟ್ ಟು ಕ್ರೈಸ್ಟ್, ಸೋ ಆಲ್ಸೋ ವೈವ್ಸ್ ಆಟ್ ಟು ಬಿ ಟು ದೇರ್ ಹಸ್ಬೆಂಡ್ಸ್ ಇನ್ ಎವ್ರಿ ಸಿಂಗಲ್ ಥಿಂಗ್.
ಸಭೆಯು ಕ್ರಿಸ್ತನಿಗೆ ಅಧೀನವಾಗುವ ಪ್ರಕಾರ ಹೆಂಡತಿಯೂ ಸಹ ತನ್ನ ಗಂಡನಿಗೆ ಎಲ್ಲಾ ವಿಷಯಗಳಲ್ಲೂ ಅಧೀನಳಾಗಬೇಕು.
ಹೌ ಡಸ್ ದ ಚರ್ಚ್ ಒಬೇ ದ ಕ್ರೈಸ್ಟ್, ಒಬೇ ದ ಲಾರ್ಡ್?
ಸಭೆಯು ಹೇಗೆ ಕರ್ತನಿಗೆ, ಅಂದರೆ ದೇವರಿಗೆ ವಿಧೇಯವಾಗುತ್ತದೆ?
ನಾಟ್ ವಿತ್ ಆರ್ಗ್ಯುಮೆಂಟ್ ಅಂಡ್ ಸ್ಟ್ರೈಫ್ ಅಂಡ್ ರಿಲಕ್ಟೆಂಟ್ಲಿ ಬಟ್ ಜಾಯ್ಫುಲಿ ಇನ್ ಎವ್ರಿಥಿಂಗ್.
ವಾಗ್ವಾದದಿಂದ, ಕಚ್ಚಾಟದಿಂದ, ಇಷ್ಟವಿಲ್ಲದೆ ಸಭೆಯು ದೇವರಿಗೆ ವಿಧೇಯವಾಗುವುದಿಲ್ಲ, ಸಂತೋಷದಿಂದ ವಿಧೇಯವಾಗುತ್ತದೆ.
ಸೊ ಅನ್ಲೆಸ್ ಯುವರ್ ಹಸ್ಬೆಂಡ್ ಟೆಲ್ಸ್ ಯು ಟು ಡೂ ಸಮಥಿಂಗ್ ವಿಚ್ ಇಸ್ ಕಾಂಟ್ರರಿ ಟು ದ ವರ್ಡ್ ಆಫ್ ಗಾಡ್, ಇನ್ ವಿಚ್ ಕೇಸ್ ಯು ಮಸ್ಟ್ ಒಬೇ ಗಾಡ್ ಅಂಡ್ ನಾಟ್ ಯುವರ್ ಹಸ್ಬೆಂಡ್.
ದೇವರ ವಾಕ್ಯಕ್ಕೆ ವಿರೋಧವಾಗಿ ನಿಮ್ಮ ಗಂಡನು ಏನನ್ನೋ ಮಾಡಲು ಹೇಳಿದರೆ ಆಗ ನೀವು ನಿಮ್ಮ ಗಂಡನಿಗಲ್ಲ ದೇವರಿಗೆ ವಿಧೇಯರಾಗಬೇಕು.
ಇನ್ ಆಲ್ ಅದರ್ ಏರಿಯಾಸ್ ಅ ವೈಫ್ ಶುಡ್ ಒಬೇ ಹರ್ ಹಸ್ಬೆಂಡ್.
ಮಿಕ್ಕ ಎಲ್ಲಾ ಕ್ಷೇತ್ರಗಳಲ್ಲೂ ಹೆಂಡತಿಯು ತನ್ನ ಗಂಡನಿಗೆ ವಿಧೇಯಳಾಗಬೇಕು.
ದಟ್ ಇಸ್ ದ ಟೀಚಿಂಗ್ ಆಫ್ ದ ವರ್ಡ್ ಆಫ್ ಗಾಡ್.
ಅದು ದೇವರ ವಾಕ್ಯದ ಬೋಧನೆಯಾಗಿದೆ.
ನೌ ಐ ವಾಂಟ್ ಟು ಗಿವ್ ಅ ವಾರ್ನಿಂಗ್ ಹಿಯರ್.
ಈಗ ನಾನು ನಿಮಗೊಂದು ಎಚ್ಚರಿಕೆಯನ್ನು ಕೊಡಬಯಸುತ್ತೇನೆ.
ದ ಗ್ರೇಟ್ ಡೇಂಜರ್ ಈವನ್ ಇನ್ ಕ್ರಿಶ್ಚಿಯನ್ ಫ್ಯಾಮಿಲೀಸ್ ಇಸ್,
ಕ್ರೈಸ್ತ ಕುಟುಂಬಗಳಲ್ಲಿಯೂ ಸಹ ಇರುವಂತ ದೊಡ್ಡ ಅಪಾಯವೇನಪ್ಪಾ ಅಂದ್ರೆ,
ಹಸ್ಬೆಂಡ್ಸ್ ವಿಲ್ ಟೇಕ್ ಅ ವರ್ಸ್ ಲೈಕ್ ದಿಸ್ ಅಡ್ರೆಸ್ ಟು ದ ವೈವ್ಸ್ ಅಂಡ್ ಯೂಸ್ ಇಟ್ ಆಸ್ ಅ ಹ್ಯಾಮರ್ ಟು ಹಿಟ್ ದೇರ್ ವೈವ್ಸ್ ಆನ್ ದ ಹೆಡ್ ವಿತ್.
ಗಂಡಂದಿರು ಈ ಒಂದು ವಾಕ್ಯವನ್ನ ಸುತ್ತಿಗೆಯ ರೀತಿಯಲ್ಲಿ ತೆಗೆದುಕೊಂಡು ತಮ್ಮ ಹೆಂಡತಿಯರಿಗೆ ಹೇಳುವವರಾಗಿರುತ್ತಾರೆ, ಅಂದರೆ ತಲೆಗೆ ಹೊಡೆಯುವವರಾಗಿರುತ್ತಾರೆ.
ಸೇಯಿಂಗ್ ಸೀ ವಾಟ್ ದ ಬೈಬಲ್ ಸೇಸ್ ಯು ಮಸ್ಟ್ ಬಿ ಸಬ್ಜೆಕ್ಟ್ ಟು ಮೀ.
ಅವರು ಈ ರೀತಿಯಾಗಿ ಹೇಳುತ್ತಾರೆ, ಸತ್ಯವೇದ ಹೇಳುವಂತದ್ದನ್ನ ನೋಡು ನನಗೆ ವಿಧೇಯಳಾಗು ಎಂಬುದಾಗಿ.
ನೌ ಲಿಸನ್ ಕೇರ್ಫುಲಿ ಹಸ್ಬೆಂಡ್ಸ್.
ಗಂಡಂದಿರೆ ಇದನ್ನ ನೀವು ಗಮನವಿಟ್ಟು ಕೇಳಿಸಿಕೊಳ್ಳಿರಿ.
ದ ಬೈಬಲ್ ಡಸ್ ನಾಟ್ ಸೇ ಹಸ್ಬೆಂಡ್ಸ್ ಗೆಟ್ ಯೋರ್ ವೈವ್ಸ್ ಟು ಸಬ್ಮಿಟ್ ಟು ಯು. ನೋ.
ಗಂಡಂದಿರೆ ಸತ್ಯವೇದವು ನಿಮಗೆ ಈ ರೀತಿಯಾಗಿ ಹೇಳುವುದಿಲ್ಲ, ನಿಮ್ಮ ಹೆಂಡತಿಯರು ನಿಮಗೆ ಅಧೀನವಾಗುವಂತೆ ಮಾಡಿಕೊಳ್ಳಿರಿ ಎಂಬುದಾಗಿ. ಇಲ್ಲ.
ಯೋರ್ ಜಾಬ್ ಇಸ್ ಓನ್ಲಿ ಟು ಲವ್ ಯೋರ್ ವೈಫ್. as Christ loved the church. That's all.
ನಿಮ್ಮ ಕೆಲಸ ಏನಪ್ಪ ಅಂದ್ರೆ ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಮೇರೆಗೆ ನಿಮ್ಮ ಹೆಂಡತಿಯಂದಿರನ್ನು ಸಹ ನೀವು ಪ್ರೀತಿಸುವರಾಗಿರಬೇಕು.
ಅಂಡ್ ಲೆಟ್ ಮೀ ಸೇ ಎ ವರ್ಡ್ ಟು ಯು ವೈವ್ಸ್.
ಹೆಂಡತಿಯಂದಿರೇ ನಿಮಗೊಂದು ಮಾತನ್ನ ನಾನು ಹೇಳ ಬಯಸುತ್ತೇನೆ.
ದೇರ್ ಇಸ್ ನೋ ವರ್ಸ್ ಇನ್ ಸ್ಕ್ರಿಪ್ಚರ್ ವಿಚ್ ಸೇಸ್ ವೈವ್ಸ್ ಗೆಟ್ ಯುವರ್ ಹಸ್ಬೆಂಡ್ಸ್ ಟು ಲವ್ ಯು ಆಸ್ ಕ್ರೈಸ್ಟ್ ಲವ್ ದ ಚರ್ಚ್.
ಸತ್ಯವೇದವು ನಿಮಗೆ ಈ ರೀತಿಯಾಗಿ ಹೇಳಿಲ್ಲ, ನಿಮ್ಮ ಗಂಡನಿಂದ ಪ್ರೀತಿಯನ್ನ ಪಡೆದುಕೊಳ್ಳಲು ಪ್ರಯತ್ನಿಸಿರಿ ಎಂಬುದಾಗಿ.
ಬಟ್ ದಟ್ಸ್ ಹೌ ಸಮ್ ಹಸ್ಬೆಂಡ್ಸ್ ಅಂಡ್ ವೈವ್ಸ್ ಅಂಡರ್ಸ್ಟ್ಯಾಂಡ್ ಇಟ್.
ಆ ರೀತಿಯಾಗಿ ಗಂಡ ಮತ್ತು ಹೆಂಡತಿ ಎಂದಿರು ಅರ್ಥ ಮಾಡಿಕೊಂಡಿದ್ದಾರೆ.
ದೇ ಗೋ ಟು ಅ ಪ್ಯಾಸೇಜ್ ಲೈಕ್ ದಿಸ್ ಅಂಡ್ ದ ಹಸ್ಬೆಂಡ್ ಇಸ್ ರೀಡಿಂಗ್ ವಾಟ್ ದ ವೈಫ್ ಶುಡ್ ಡು ಇನ್ಸ್ಟೆಡ್ ಆಫ್ ರೀಡಿಂಗ್ ವಾಟ್ ಹೀ ಶುಡ್ ಡು.
ಈ ರೀತಿಯಾಗಿ ಗಂಡ ಹೆಂಡತಿಯರು ಈ ರೀತಿಯ ವಚನಗಳಿಗೆ ಹೋಗ್ತಾರೆ. ಗಂಡನು ಹೆಂಡತಿಯು ಏನು ಮಾಡಬೇಕು ಎಂಬುವಂತ ವಚನವನ್ನ ಓದ್ತಾನೆ, ತಾನು ಏನು ಮಾಡಬೇಕು ಎಂಬುವಂತ ವಚನವನ್ನ ಓದುವ ಬದಲು
ಅಂಡ್ ದ ವೈಫ್ ಇಸ್ ರೀಡಿಂಗ್ what the husband should do instead of reading what she should do.
ಗಂಡನು ಏನು ಮಾಡಬೇಕು ಎಂಬುವಂತ ವಚನವನ್ನ ಹೆಂಡತಿ ಓದ್ತಾಳೆ, ತಾನು ಏನು ಮಾಡಬೇಕು ಎಂಬುವಂತ ವಚನವನ್ನ ಓದುವ ಬದಲು.
Then there is absolute confusion, just like in the Garden of Eden.
ಆಗ ಅಲ್ಲಿ ಸಂಪೂರ್ಣವಾದಂತ ಗೊಂದಲವು ಏರ್ಪಡುತ್ತದೆ, ಹೇಗೆ ಏದೆನ್ ತೋಟದಲ್ಲಿ ಏರ್ಪಟ್ಟಿತ್ತಲ್ಲ ಹಾಗೆ.
Adam began to point the finger at Eve.
ಆದಾಮನು ತನ್ನ ಹೆಂಡತಿ ಎಡೆಗೆ ಬೆರಳನ್ನ ತೋರಿಸುವುದನ್ನ ಪ್ರಾರಂಭಿಸಿದನು.
God said, let me paraphrase God's words. What's the cause of the problem?
Devara vakyada vivaraneyanna koda bayistane. Samasyeya moola yenu hagadre?
And Adam points his finger at his wife and says, she is the cause of the problem.
Adamanu tana hendati edege beralanna torisi devarige helidanu, aakeye samasyege moola karana embudagi.
You see, that started in Genesis chapter 3.
Adikanda 3ne adhyayadalli adu prarambhavaguttade.
Pointing the finger at the wife and saying this whole problem started with her.
Hendati edege beralanna torisi ee ritiyagi heluvantaddu ella samasyeyu aakeyinda prarambhavayitu embudagi.
And then indirectly blaming God and saying this is the wife you gave me, what can I do?
Alli parokshavagi devaranna doshisiddagide, neenu nanage ee ritiya hendatiyanna kottiddi, nanu yenu madli embudagi.
So he doesn't take the blame himself.
Adamanu tanage taanu dooshaneyanna tegedukollalilla.
And then God asked the wife, what's the cause of the problem? She points her finger at the serpent and says, that's the cause of the problem, the devil.
Aga devaru havvalige samasyege moola karana yaru embudagi keluvaga havvalu sarpadedege tana beralanna torisi heltale, saitanane idakke moola karana ella samasyege embudagi.
The devil caused it. I mean, it's not my fault, the devil did something.
Nandenu tappilla, saitanane idakke moola karana, ಸೈತಾನನದೇ ಇದು ತಪ್ಪಾಗಿದೆ ಎಂಬುದಾಗಿ ಆಕೆ ಹೇಳ್ತಾಳೆ.
I want to tell you, dear friends, as long as you're blaming each other and blaming the devil, you will just be thrown out of paradise. That's what happened.
ಪ್ರಿಯ ಸ್ನೇಹಿತರೆ, ನಾನು ನಿಮಗೆ ಒಂದು ವಿಷಯವನ್ನ ಹೇಳ ಬಯಸುತ್ತೇನೆ. ನೀವು ಒಬ್ಬರಿಗೊಬ್ಬರು ದೂಷಿಸುವಾಗ, ಸೈತಾನನನ್ನು ದೂಷಿಸುವಾಗ ಪರದೇಶಿನಿಂದ ಹೊರದಬ್ಬಲ್ಪಡುತ್ತೀರಿ.
God sent them both out of paradise because they were not willing to take the blame.
ಅವರುಗಳು ಒಬ್ಬರಿಗೊಬ್ಬರು ದೂಷಣೆಗಳನ್ನ ತೆಗೆದುಕೊಳ್ಳಲು ಸಿದ್ಧವಾಗಿರದೇ ಇದ್ದುದರಿಂದ ದೇವರು ಅವರನ್ನ ಪರದೇಶಿನಿಂದ ಹೊರಗಟ್ಟಿದನು.
They sinned.
ಅವರು ಪಾಪ ಮಾಡಿದರು.
What was Adam's sin?
ಆದಾಮನ ಪಾಪ ಏನಾಗಿತ್ತು?
He didn't take his place as the head of the home there.
ಮನೆಯ ತಲೆಯಾಗಿರಬೇಕಾಗಿದ್ದ ಸ್ಥಾನವನ್ನು ಆದಾಮನು ತೆಗೆದುಕೊಳ್ಳಲಿಲ್ಲ ಅಲ್ಲಿ.
When Eve was eating that fruit, he should have stopped her and said, that's wrong. But he stood there dumbly.
ಹವ್ವಳು ಆ ಹಣ್ಣನ್ನ ತಿನ್ನುವಾಗ ಆಕೆಯನ್ನ ಆದಾಮನು ತಡಿಬಹುದಾಗಿತ್ತು ಮತ್ತು ಹೀಗೆ ಹೇಳಬಹುದಾಗಿತ್ತು ಅದು ತಪ್ಪು ಎಂಬುದಾಗಿ, ಆದರೆ ಆತನು ಮೌನವಾಗಿ ಅಲ್ಲಿ ನಿಂತನು.
The first husband was an effeminate husband.
ಮೊದಲ ಗಂಡನು ಪೌರುಷವಿಲ್ಲದಂತ ದುರ್ಬಲ ಗಂಡನಾಗಿ ಹೊರಹೊಮ್ಮಿದನು.
He couldn't take his place as the head of his home.
ತನ್ನ ಮನೆಯ ತಲೆಯಾಗಿರಬೇಕಾದಂತ ಸ್ಥಾನವನ್ನ ಆತನು ತೆಗೆದುಕೊಳ್ಳಲಿಲ್ಲ.
And when husbands don't take their place as the head of the home, there's confusion in the home.
ಮನೆಯಲ್ಲಿನ ತಲೆಯ ಸ್ಥಾನವನ್ನು ಗಂಡನು ತೆಗೆದುಕೊಳ್ಳಲಿಲ್ಲ ಅಂದ್ರೆ ಮನೆಯಲ್ಲಿ ಗೊಂದಲಗಳು ಏರ್ಪಡುತ್ತವೆ.
When wives don't take their place as the helpers in the home, but start taking the leadership like Eve took in the Garden of Eden, again the devil comes in, there's confusion.
ಮನೆಯಲ್ಲಿ ಹೆಂಡತಿಯು ಸಹಾಯಕಿಯ ಸ್ಥಾನವನ್ನ ತೆಗೆದುಕೊಳ್ಳದೆ ಹವ್ವಳ ರೀತಿಯಲ್ಲಿ ನಾಯಕತ್ವವನ್ನ ವಹಿಸಿಕೊಂಡರೆ ಮನೆಯಲ್ಲಿ ಸೈತಾನನು ಪ್ರವೇಶ ಹೊಂದುತ್ತಾನೆ ಮತ್ತು ಅಲ್ಲಿ ಗೊಂದಲಗಳು ಏರ್ಪಡುತ್ತವೆ.
So we need to stop blaming one another.
ಒಬ್ಬರನ್ನೊಬ್ಬರು ದೂಷಿಸುವುದನ್ನ ನಾವು ಮೊದಲು ನಿಲ್ಲಿಸಬೇಕು.
And say, Lord, if you're a husband, say, Lord, my duty is not to find out what my wife has to do. my dear, he is to love her as Christ loved the church.
ಗಂಡಂದಿರು ದೇವರಿಗೆ ಈ ರೀತಿಯಾಗಿ ಹೇಳಬೇಕು, ದೇವರೇ ಹೆಂಡತಿ ಏನು ಮಾಡಬೇಕು ಎಂಬುದನ್ನು ನಾನು ಕಂಡುಕೊಳ್ಳಲು ಹೋಗೋದಿಲ್ಲ. ನನ್ನ ಕೆಲಸ ಏನಪ್ಪ ಅಂದ್ರೆ, ನೀನು ಸಭೆಯನ್ನ ಪ್ರೀತಿಸಿದ ಮೇರೆಗೆ ನಾನು ನನ್ನ ಹೆಂಡತಿಯನ್ನ ಪ್ರೀತಿಸುವನಾಗಿರುತ್ತೇನೆ ಎಂಬುದಾಗಿ.
And if you are a wife, you need to say, Lord, my duty is not to find out what my husband has to do, but to be subject to him.
ಹೆಂಡತಿ ಎಂದಿರು ದೇವರಿಗೆ ಈ ರೀತಿಯಾಗಿ ಹೇಳಬೇಕು, ದೇವರೇ ನನ್ನ ಗಂಡನು ಏನು ಮಾಡಬೇಕು ಎಂಬುದನ್ನು ನಾನು ಕಂಡುಕೊಳ್ಳಲು ಹೋಗೋದಿಲ್ಲ. ನನ್ನ ಕರ್ತವ್ಯವು ನನ್ನ ಗಂಡನಿಗೆ ಅಧೀನಳಾಗುವುದಾಗಿದೆ, ನಾನು ಅಧೀನಳಾಗುತ್ತೇನೆ ಎಂಬುದಾಗಿ ಹೇಳುವರಾಗಿರಬೇಕು.
If each of you can do what God wants you to do instead of being a busybody and finding fault with your partner, saying he is not doing what God has told him to do, there can be peace.
ಇಬ್ಬರು ಒಬ್ಬರಲ್ಲೊಬ್ಬರು ತಪ್ಪನ್ನ ಕಂಡುಹಿಡಿಯುವ ಬದಲು, ಅಂದರೆ ದೇವರು ಹೇಳಿದ್ದನ್ನು ಇವನು ಮಾಡುತ್ತಿಲ್ಲ ಅಥವಾ ಇವಳು ಮಾಡುತ್ತಿಲ್ಲ ಎಂದು ಹೇಳುವ ಬದಲು, ದೇವರು ನಿಮ್ಮಿಬ್ಬರಿಗೂ ಹೇಳಿದ್ದನ್ನ ವೈಯಕ್ತಿಕವಾಗಿ ನೀವಿಬ್ಬರು ಮಾಡುವರಾದರೆ ನಿಮ್ಮ ಮನೆಯಲ್ಲಿ ಸಮಾಧಾನವು ನೆಲೆಸುತ್ತದೆ.
Otherwise, there will be continued confusion.
ಇಲ್ಲವಾದಲ್ಲಿ ನಿಮ್ಮ ಮನೆಯಲ್ಲಿ ಗೊಂದಲಗಳು ಮುಂದುವರಿಯುತ್ತವೆ.
Why not start taking the blame yourself, humbling yourself from today and experience that excellent marriage God wants to give you.
Yake neevu nimmanna neevu ivattinda taggisikkondu nimage neevu dooshanegalanna tagedukolluvudanna prarambhisabardu mattu devaru nimage kodalu bayisuvanta attuttama maduveyanna yake neevu anubhavisabaradu. Amen.